ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಯೆರೂಸಲೇಮಿನ ನಾಸ ಭಾಗ 1. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ. ಯೆರೂಸಲೇಮಿನ ನಾಸ. ಯಾವಾಗ ಯೆರೂಸಲೇಮಿನ ನಾಸ ಆಯಿತು, ಅದರ ಹಿಂದೆ ಯಾವ ರೀತಿಯಲ್ಲಿ ಮಹಾ ಹೋರಾಟ ಇದೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಈ ಮಹಾ ಹೋರಾಟ ಅನ್ನುವಂತಹ ಶ್ರೀಮತಿ ವೈಟಮ್ನವರಾಗಿ ಅವರು ಬರೆದಿರತಕ್ಕಂತಹ ಆ ಒಂದು ಪುಸ್ತಕ, ಅದು ಅತ್ಯಂತ ಮುಖ್ಯವಾದಂತಹ ಪುಸ್ತಕ. ಯಾಕೆಂದರೆ ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ ನಡೀತಕ್ಕಂತಹ ಹೋರಾಟದ ಬಗ್ಗೆ ಸೈತಾನನಿಗೂ ಕ್ರಿಸ್ತನಿಗೂ, ಸತ್ಯಕ್ಕೂ ಮತ್ತು ಅಸತ್ಯಕ್ಕೂ ನಡುವೆ ನಡೀತಕ್ಕಂತಹ ಒಂದು ಹೋರಾಟ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ಒಂದು ಮಹಾ ಹೋರಾಟ ಪುಸ್ತಕದಲ್ಲಿ ಮೊದಲನೆಯ ಅಧ್ಯಾಯ ಅದು ಯೆರೂಸಲೇಮಿನ ನಾಶ. ಯೆರೂಸಲೇಮಿನ ನಾಶ ಯಾವ ರೀತಿಯಲ್ಲಿ ಏರ್ಪಡ್ತು, ಕ್ರಿಸ್ತನ ಪ್ರೀತಿ ಎಂಥದ್ದು ಅನ್ನುವುದನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ ಸ್ವಾಮಿ, ನೀನು ಉಳ್ಳೆಯವನು, ಸರ್ವಸೃಷ್ಟಿಕರ್ತನು ಸ್ವಾಮಿ. ಈ ಮಹಾ ಹೋರಾಟ ಪುಸ್ತಕವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಮೊದಲನೇ ಅಧ್ಯಾಯ ಯೆರೂಸಲೇಮಿನ ನಾಶ ಎಂಬುದಾಗಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಹಿಸು. ಮಹಾ ಹೋರಾಟದ ಸತ್ಯವನ್ನು ಅರಿತುಕೊಂಡು ಆ ಮಕ್ಕಳು ಮುಂದೆ ಬರತಕ್ಕಂತಹ ಒಂದು ದೊಡ್ಡ ಗಂಡಾಂತರದಿಂದ, ಆಪತ್ತಿನಿಂದ, ವಿಪತ್ತಿನಿಂದ ತಪ್ಪಿಸಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗೆ ಸಹಾಯ ಮಾಡು. ಯಾಕೆಂದರೆ ಯೆರೂಸಲೇಮಿನ ನಾಶ ಅದು ಕೊನೆಯ ದಿನದಲ್ಲಿ ಈ ಲೋಕ ಯಾವ ರೀತಿಯಲ್ಲಿ ನಾಶ ಆಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರಕ್ಕೆ ಒಂದು ಉದಾಹರಣೆಯಾಗಿ ಕೊಡಲ್ಪಟ್ಟಿದೆ ಸ್ವಾಮಿ. ಈ ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳು ಸರಿಯಾಗಿ ಅರ್ಥ ಮಾಡಿಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ಈ ಒಂದು ಸತ್ಯವನ್ನು ನೀನು ಪ್ರಕಟಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಯೇಸು ಸ್ವಾಮಿ ಯೆರೂಸಲೇಮಿನ ಪಟ್ಟಣದ ಸಮೀಪಕ್ಕೆ ಬಂದಾಗ ಆತನು ಯೆರೂಸಲೇಮನ್ನು ನೋಡಿ ಅದರ ವಿಷಯವಾಗಿ ತುಂಬ ದುಃಖಪಟ್ಟನು. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 19:42-44 ತನಕ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿವನದಲ್ಲಿ ತಿಳಿದುಕೊಂಡಿದ್ದರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡುಗಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಎಂಬುದಾಗಿ ಯೇಸು ಸ್ವಾಮಿ ಪ್ರವಾದನೆಯನ್ನು ನುಡಿದನು. ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಯೆರೂಸಲೇಮಿನ ಕಡೆಗೆ ನೋಡಿ ಆತನು ಮುಂದೆ ನಿಯೋಜಿತ ಮತ್ತು ಶಾಂತಿಯುತ ದೃಶ್ಯವು ಹರಡಿತು. ಅದು ಪಸ್ಕ ಹಬ್ಬದ ಕಾಲವಾಗಿತ್ತು. ಆ ಒಂದು ಸಮಯದಲ್ಲಿ ಯಾಕೋಬಿನ ವಂಶದವರು ಆ ದೊಡ್ಡ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಲು ಎಲ್ಲ ದೇಶಗಳಿಂದ ಅಲ್ಲಿ ಬಂದು ಸೇರಿದರು. ಅಲ್ಲಿ ತರಕಾರಿಗಳು, ಹಣ್ಣು ಮತ್ತು ಹೂ ತೋಟಗಳು, ಅನೇಕ ವಿಧವಾದಂತಹ ಹೂ ಹಾಗೂ ದ್ರಾಕ್ಷಿ ತೋಟಗಳ ನಡುವೆ ಮತ್ತು ಹಸಿರು ಇಳಿಜಾರುಗಳ ಮಧ್ಯದ ಸ್ಥಳ ಯಾತ್ರಿಕರು ಡೇರೆಗಳಿಂದ ತುಂಬಿ ತುಳುಕುತ್ತಿತ್ತು. ಎತ್ತರವಾದಂತಹ ಬೆಟ್ಟಗಳು, ವೈಭವವಾದಂತಹ ಅರಮನೆಗಳು ಮತ್ತು ಇಸ್ರಾಯೇಲಿನ ರಾಜಧಾನಿ ಬೃಹತ್ ಕೋಟೆಗಳು ಅಲ್ಲಿ ತಲೆ ಎತ್ತಿದ್ದವು. ಚಿಯೋನಿನ ಮಗಳು ಹೆಮ್ಮೆಯಿಂದ ಹೀಗೆ ಹೇಳುತ್ತಿದ್ದಳು, ನಾನು ರಾಣಿಯಾಗಿ ಕೂತಿದ್ದೇನೆ ಮತ್ತು ಯಾವುದೇ ದುಃಖವನ್ನು ನಾನು ಕಂಡಿಲ್ಲ. ಆಕೆ ಎಷ್ಟೋ ಸುಂದರವಾಗಿದ್ದಳು ಮತ್ತು ಪರಲೋಕದ ಅನುಗ್ರಹದಲ್ಲಿ ತಾನು ಸುರಕ್ಷಿತಳೆಂದು ಭಾವಿಸಿದಳು. ಯುಗಯುಗಗಳ ಹಿಂದೆ ಕೀರ್ತನೆಗಾರನಾದಂತಹ ದಾವಿದ ರಾಜನು ಆಕೆಯನ್ನು ಕುರಿತು ಹೀಗೆ ಹಾಡಿ ಹೊಗಳಿದನು. ಅದನ್ನು ನಾವು ಕೀರ್ತನೆ 48:2 ಓದಬಹುದಾಗಿದೆ. ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು ಎಂಬುದಾಗಿ ಹಾಡಿದನು. ಎತ್ತರವಾದಂತಹ ಶಿಖರದಿಂದ ನೋಡುವಾಗ ದೇವಾಲಯದ ವೈಭವದ ಕಟ್ಟಡಗಳ ಪೂರ್ಣ ನೋಟ ಸಾಧ್ಯವಾಗಿತ್ತು. ಅಸ್ತಮಿಸುವ ಸೂರ್ಯನ ಕಿರಣಗಳು ದೇವಾಲಯದ ಅಮೃತ ಶಿಲೆಯ ಗೋಡೆಗಳನ್ನು ಬೆಳಕಿನಿಂದ ಬೆಳಗಿದವು. ಚಿನ್ನದ ದ್ವಾರ ಮತ್ತು ದೇವಾಲಯದ ಗೋಪುರ ಶಿಖರದ ಮೇಲಿನಿಂದ ಒಳೆಯುತ್ತಿದ್ದವು. ಇದರ ಪರಿಪೂರ್ಣ ಸೌಂದರ್ಯ ಯೆಹೂದಿ ರಾಷ್ಟ್ರದ ಹೆಮ್ಮೆಯಾಗಿತ್ತು. ಯಾವ ಇಸ್ರಾಯೇಲಿನ ಮಗು ತಾನೇ ಸಂತೋಷ ಮತ್ತು ಮೆಚ್ಚುಗೆಯ ರೋಮಾಂಚನವಿಲ್ಲದೆ ಮೇಲಿನ ದೃಶ್ಯವನ್ನು ನೋಡಬಲ್ಲದು? ಆದರೆ ಬೇರೆ ಆಲೋಚನೆಗಳು ಯೇಸುವಿನ ಮನಸ್ಸು ಆಕ್ರಮಿಸಿಕೊಂಡಿದ್ದವು. ತರುವಾಯ ಆತನು ಪಟ್ಟಣದ ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ತುಂಬ ದುಃಖಪಟ್ಟನು. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 19:41 ವಚನದಲ್ಲಿ ನೋಡಬಹುದು. ಕ್ರಿಸ್ತನೊಂದಿಗೆ ಪಟ್ಟಣ ಪ್ರವೇಶ ಮಾಡುತ್ತಿದ್ದ ಜನಸಮೂಹ ವಿಜಯೋತ್ಸವದ ಸಂತೋಷದ ನಡುವೆ ತಾಳೆ ಮರದ ಕೊಂಬೆಗಳು ಬೀಸುವ ತಂಗಾಳಿಗೆ ಅತ್ತಿಂದಿತ್ತ ಒಡ್ಡಾಡುತ್ತಿದ್ದವು. ಜನರ ಗೆಲುವಿನ ಓಸಾನ ಓಸಾನ ಎನ್ನುವಂತಹ ಶಬ್ದ ಬೆಟ್ಟಗಳ ಪ್ರತಿಧ್ವನಿಗಳನ್ನು ಎಚ್ಚರಗೊಳಿಸಿದವು ಮತ್ತು ಸಾವಿರಾರು ಧ್ವನಿಗಳು ಅವನನ್ನು ರಾಜನೆಂದು ಘೋಷಿಸಿದವು. ಇಂತಹ ಸನ್ನಿವೇಶದಲ್ಲಿ ಜಗತ್ತಿನ ವಿಮೋಚಕನಾದಂತಹ ಯೇಸು ಇದ್ದಕ್ಕಿದ್ದ ಹಾಗೆ ನಿಗೂಢ ದಿಕ್ಕದಲ್ಲಿ ಮುಳುಗಿದನು. ಆತ ದೇವರ ಮಗನಾಗಿದ್ದು ಇಸ್ರಾಯೇಲಿನ ವಾಗ್ದಾನದ ಪುತ್ರನಾಗಿದ್ದನು. ಅವನ ಶಕ್ತಿ ಸಾವನ್ನು ಜಯಿಸಿತು ಮತ್ತು ಅದರ ಸೆರೆಹಾಳುಗಳನ್ನು ಹೊರತಂದಿತು. ಆದರೆ ಅವನು ಹಿಂದು ಕಣ್ಣೀರು ಸುರಿಸಿದ್ದನು. ಅದು ಸಾಮಾನ್ಯ ದುಃಖವಾಗಿರಲಿಲ್ಲ, ಆದರೆ ಅದು ತೀವ್ರವಾದ ಸಹಿಸಲ ಅಸಾಧ್ಯವಾದ ಯಾತನಮಯ ದುಃಖವಾಗಿತ್ತು. ಆತನು ಕಣ್ಣೀರನ್ನು ತನಗಾಗಲಿ ತನ್ನ ಸ್ವಂತಕ್ಕಾಗಲಿ ಸುರಿಸಲಿಲ್ಲ, ಆದರೆ ಆತನ ಪಾದಗಳು ತನ್ನನ್ನು ಎಲ್ಲಿಯವರೆಗೆ ಕರೆದೊಯ್ಯುತ್ತಿದ್ದವೋ ಎಂಬುದು ಚೆನ್ನಾಗಿ ಆತನಿಗೆ ಗೊತ್ತಿತ್ತು. ಆತನಿಗೆ ಸಮೀಪಿಸಲಿರುವ ಯಾತನೆಯ ದೃಶ್ಯದ ತಾಣವಾದ ಗೆಸ್ಸೆಮನಿ ಆತನ ಮುಂದೆ ಮಲಗಿತ್ತು. ಆ ಕುರಿ ಬಾಗಿಲು ಕೂಡ ಕಣ್ಣಿಗೆ ಬಿದ್ದಿತು. ಅದರ ಮೂಲಕ ಸತಸ್ತಮಾನಗಳಿಂದ ಯಜ್ಞಕ್ಕೆ ಬಲಿಯಾಗಬೇಕಿದ್ದ ಕುರಿಗಳನ್ನು ಅಟ್ಟಿಸಿಕೊಂಡು ಹೋಗಲಾಗುತ್ತಿತ್ತು. ಆದರೆ ಇಂದು ಅವನನ್ನೇ ವಧಸ್ಥಾನಕ್ಕೆ ಕೊಯ್ಯಲ್ಪಡುವ ಕುರಿಯಂತೆ ಯೆಶಾಯನ ಪ್ರವಾದನೆ ಗ್ರಂಥ 53:7 ವಚನದಲ್ಲಿ ತಿಳಿಸಲ್ಪಡುವ ಹಾಗೆ ಹೊರತರಬೇಕಾದಾಗ ಆ ಬಾಗಿಲು ಆತನಿಗೆ ತೆರೆದುಕೊಳ್ಳಬೇಕಾಯಿತು. ಆತನು ಸಿಲುಬೆಗೇರಿಸುವ ಸ್ಥಳವಾದಂತಹ ಕಲ್ವಾರಿ ಬೆಟ್ಟ ಬಹಳ ದೂರದಲ್ಲಿರಲಿಲ್ಲ. ಕ್ರಿಸ್ತನು ತನ್ನ ಆತ್ಮವನ್ನು ಪಾಪಕ್ಕಾಗಿ ಅರ್ಪಣೆಗೊಳಿಸಲು ಆತನು ಶೀಘ್ರದಲ್ಲಿಯೇ ನಡೆಯಬೇಕಾಗಿದ್ದ ಹಾದಿಯಲ್ಲಿ ಮಹಾ ಅಂಧಕಾರದ ಭಯಾನಕತೆ ಮುಸುಕು ಉದರಲಿತ್ತು. ಆದರೂ ಆತನ ಸಂತೋಷದ ಈ ಸಮಯಗಳ ಮೇಲೆ ಕರಿ ನೆರಳನ್ನು ಚೆಲ್ಲಿದ್ದು ಈ ದೃಶ್ಯಗಳ ಕುರಿತ ಚಿಂತನೆಯಲ್ಲ, ಆತ ಸ್ವತಃ ಅನುಭವಿಸಲಿರುವ ಅಮಾನುಷ್ಯ ಸಂಕಟಗಳ ಮುನ್ಸೂಚನೆ ಆತನ ನಿಸ್ವಾರ್ಥ ಮನೋಭಾವಕ್ಕೆ ಕುಂದನ್ನು ಉಂಟು ಮಾಡಲಿಲ್ಲ. ತಾನು ಯಾರನ್ನ ಆಶೀರ್ವದಿಸಲು ಮತ್ತು ರಕ್ಷಿಸಲು ಬಂದನು? ಆ ಯೆರೂಸಲೇಮಿನ ಸಾವಿರಾರು ಮಂದಿಯ ಕುರುಡುತನ ಮತ್ತು ಪಶ್ಚಾತ್ತಾಪ ಪಡೆದವರ ನಾಶನವಾಗುವಿಕೆಯನ್ನು ಕಂಡು ಆತ ಕಣ್ಣೀರಿಟ್ಟನು. 1,000 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಆಯ್ಕೆ ಮಾಡಲ್ಪಟ್ಟ ಜನರಿಗೆ ಪ್ರಕಟವಾಗಿದ್ದ ದೇವರ ವಿಶೇಷ ಅನುಗ್ರಹ ಮತ್ತು ಪೋಷಣೆಯ ಸಲವಿಕೆ ಇತಿಹಾಸ ಯೇಸುಸ್ವಾಮಿಗೆ ಸ್ಪಷ್ಟವಾಗಿ ತಿಳಿದು ಬಂದಿತು. ಯೆರೂಸಲೇಮಿನಲ್ಲಿ ಮೋರಾಯ ಪರ್ವತದಲ್ಲಿ ವಾಗ್ದಾತ ಪುತ್ರನು ಮತ್ತು ಪ್ರತಿವಿರೋಧವಿಲ್ಲದ ಬಲಿಪಶುವೂ ಆದ ದೇವರ ಮಗನ ಅರ್ಪಣೆಯ ಲಾಂಛನವಾದ ಬಲಿಪೀಠಕ್ಕೆ ಆತ ಬಂಧಿಸಲ್ಪಟ್ಟಿದ್ದನು. ಅದೇ ಸ್ಥಳದಲ್ಲಿ ನಂಬಿಕೆಯ ತಂದೆಯಾದಂತಹ ಅಬ್ರಹಾಮನಿಗೆ ಆಶೀರ್ವಾದದ ಒಡಂಬಡಿಕೆಯು ಮತ್ತು ಮಹಿಮೆಯ ಮೆಸ್ಸಿಯನ ವಾಗ್ದಾನವು ಕೊಡಲ್ಪಟ್ಟಿತು ಎಂಬುದಾಗಿ ಆದಿಕಾಂಡ ಪುಸ್ತಕ 22:9 ವಚನದಲ್ಲಿಯೂ ಆದಿಕಾಂಡ ಪುಸ್ತಕ 16:18 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದೇ ಸ್ಥಳದಲ್ಲಿ ಬರ್ನಾನನ ಒಕ್ಕಣೆಯ ಕಣದ ನೆಲದಿಂದ ಪರಲೋಕಕ್ಕೆ ಹೇರುತ್ತಿದ್ದ ಯಜ್ಞದ ಜ್ವಾಲೆಗಳು ಸಂಹಾರಕ ದೂತನ ಖಡ್ಗವನ್ನು ಬದಿಗೆ ಸರಿಸಿದವು ಎಂಬುದಾಗಿ 1 ಪೂರ್ವಕಾಲ ವೃತ್ತಾಂತ 21 ನಾವು ಓದುವಂತೆಯವರಾಗಿದ್ದೇವೆ. ಈ ಘಟನೆಯ ಅಪರಾಧಿ ಮನೋಭಾವದ ಮನುಷ್ಯನಿಗೆ ರಕ್ಷಕನ ತ್ಯಾಗ ಮತ್ತು ಮಧ್ಯಸ್ಥಿಕೆಯ ಸೂಚಿಸುವ ಸೂಕ್ತ ಸಂಕೇತವಾಗಿತ್ತು. ಭೂಮಿಯ ಮೇಲಿನ ಎಲ್ಲ ಸ್ಥಳಗಳಿಗಿಂತ ಯೆರೂಸಲೇಮ್ ದೇವರ ಗೌರವವಾಗಿತ್ತು. ನಿಶ್ಚಯವಾಗಿ ಯೆಹೋವನು ಚಿಯೋನಿನ ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಕೀರ್ತನೆಗಾರನಾದಂತಹ ದಾವೀದನು 132 ಕೀರ್ತನೆ 13 ವಚನದಲ್ಲಿ ತಿಳಿಸುವಂತೆವನಾಗಿದ್ದಾನೆ. ಯೆರೂಸಲೇಮಿನಲ್ಲಿ ಯುಗಯುಗಾಂತರಗಳಿಂದ ಪವಿತ್ರ ಪ್ರವಾದಿಗಳು ತಮ್ಮ ಎಚ್ಚರಿಕೆಯ ಸಂದೇಶಗಳನ್ನು ಸಾರುತ್ತಿದ್ದರು. ಯೆರೂಸಲೇಮಿನ ದೇವಾಲಯದಲ್ಲಿ ಯಾಜಕರು ತಮ್ಮ ಧೂಪದಾರತಿಗಳನ್ನು ಎತ್ತಿ ಹಿಡಿದಾಗ ಆರಾಧಕರ ಪ್ರಾರ್ಥನೆಯೊಂದಿಗೆ ಧೂಪ ದ್ರವ್ಯದ ಮೋಡವು ದೇವರ ಸನ್ನಿಧಿಗೆ ಹೇರಿ ಹೋಗುತ್ತಿತ್ತು. ಆ ದೇವಾಲಯದಲ್ಲಿ ಪ್ರತಿ ದಿನವೂ ವಧಿಸಲ್ಪಟ್ಟ ಕುರಿಮರಿಗಳ ರಕ್ತದ ಸಮರ್ಪಣೆ ಆಗುತ್ತಿತ್ತು. ಆ ಬಲಿಪಶು ಮುಂದೆ ಬರಲಿರುವ ದೇವರ ಕುರಿಮರಿಯನ್ನ ಸಂಕೇತಿಸುತ್ತಿತ್ತು. ದೇವಾಲಯದ ಅತಿಪರಿಶುದ್ಧ ಸ್ಥಳ, ಆ ಸ್ಥಳದ ಒಳಗೆ ಮಂಜೂಷದ ಪೆಟ್ಟಿಗೆಯ ಮೇಲಿದ್ದ ಕೃಪಾಸಾಸನದ ಮೇಲೆ ಯೆಹೋವ ದೇವರ ಮಹಿಮೆ ಮೂಡೋಪಾದಿಯಲ್ಲಿ ಉಪಸ್ಥಿತವಾಗಿತ್ತು. ಭೂಮಿಯನ್ನ ಪರಲೋಕದೊಂದಿಗೆ ಜೋಡಿಸುವ ಆ ಆತ್ಮಿಕ ರೂಪಾಂತರದ ಹೇನಿ ತಳಭಾಗವು ನೆಲದ ಮೇಲೆ ನಿಂತಿತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕ 28 ಅಧ್ಯಾಯ 12 ವಚನದಲ್ಲಿಯೂ, ಯೋಹಾನನು ಬರೆದ ಸುವಾರ್ತೆ 1 ಅಧ್ಯಾಯ 51 ವಚನದಲ್ಲಿ ನಾವು ಓದುವಂತೆಯವರಾಗಿದ್ದೇವೆ. ಆ ಹೇನಿಯ ಮೇಲೆ ದೇವರ ದೂತರು ಹತ್ತುತ್ತಿದ್ದರು ಮತ್ತು ಹಿಡಿಯುತ್ತಿದ್ದರು, ಮತ್ತು ಆ ಏಣಿ ಅತ್ಯಂತ ಪವಿತ್ರವಾದ ಪರಲೋಕಕ್ಕೆ ಮಾರ್ಗವಾಗಿ ತೆರೆದಿತ್ತು. ಒಂದು ಜನಾಂಗವಾಗಿ ಇಸ್ರಾಯೇಲರು ಪರಲೋಕಕ್ಕೆ ತಮ್ಮ ನಿಷ್ಠೆಯನ್ನು ಕಾಪಾಡಿಕೊಂಡಿದ್ದರೆ ಯೆರೂಸಲೇಮು ದೇವರ ಶಾಶ್ವತ ಆಯ್ಕೆಯಾಗಿ ನಿಲ್ಲುತ್ತಿತ್ತು. ಇದನ್ನು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 17 ಅಧ್ಯಾಯ 21-25 ತನಕ ನಾವು ನೋಡುವಂತೆವರಾಗಿದ್ದೇವೆ. ಆದರೆ ದೇವರು ಆರಿಸಿಕೊಂಡ ಆ ಜನಾಂಗದ ಇತಿಹಾಸ ಇಂಜರಿಕೆಯ ಮತ್ತು ಬಂಡಾಯವೇಳುವ ಜನರೆಂದು ದಾಖಲೆ ಆಗಿತ್ತು. ಅವರು ಪರಲೋಕದ ಕೃಪೆಯನ್ನು ವಿರೋಧಿಸಿದರು, ತಮಗೆ ದೊರೆತ ಸೌಭಾಗ್ಯವನ್ನು ದುರುಪಯೋಗಪಡಿಸಿಕೊಂಡರು ಮತ್ತು ತಮ್ಮ ಅವಕಾಶಗಳನ್ನು ತಾತ್ಸಾರದಿಂದ ಕಂಡರು ಎಂಬುದಾಗಿ ನಾವು ನೋಡುವಂತೆವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಇಸ್ರಾಯೇಲರು ದೈವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದರು ಎಂಬುದಾಗಿ 2 ಪೂರ್ವಕಾಲ ವೃತ್ತಾಂತ 36 ಅಧ್ಯಾಯ 16 ವಚನ ನಮಗೆ ತಿಳಿಸುವಂತದಾಗಿದೆ. ಯೆಹೋವ ದೇವರು ಇನ್ನೂ ಕನಿಕರವು, ದಯವುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯುಳ್ಳ ದೇವರು, ನಂಬಿಕೆಯು ಸಾವಿರಾರು ತಲೆಗಳವರೆಗೂ ದಯ ತೋರಿಸುವವನು, ದೋಷಾಪರಾಧಗಳನ್ನು ಸಮಿಸುವವನು ಎಂಬುದಾಗಿ ವಿಮೋಚನಾ ಕಾಂಡ 34 ಅಧ್ಯಾಯ 6 ವಚನದಲ್ಲಿ ಓದುವಂತೆಯವರಾಗಿದ್ದೇವೆ. ಆದ್ದರಿಂದ ಪದೇ ಪದೇ ಅವರು ಆತನನ್ನು ತಿರಸ್ಕಾರ ಮಾಡುವುದು, ಆತನಿಗೆ ಸಹಿಸಲಾರದಷ್ಟು ಸಹ ಅವರ ಮನವಿಗಳಿಗೆ ಆತನ ಕರುಣೆ ಮುಂದುವರಿದೇ ಇತ್ತು. ಒಬ್ಬ ತಂದೆಯು ತನ್ನ ಆರೈಕೆಯಲ್ಲಿರುವ ಮಗನ ಮೇಲೆ ತೋರುವ ಕನಿಕರಕ್ಕಿಂತಲೂ ಹೆಚ್ಚಾಗಿ ದೇವರು ತನ್ನ ಪ್ರಜೆಗಳನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವ ಅವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದನು ಎಂಬುದಾಗಿ ನಾವು ಈಗಾಗಲೇ ನೋಡಿದಾಗೆ 2 ಪೂರ್ವಕಾಲ ವೃತ್ತಾಂತ 36 ಅಧ್ಯಾಯ 15 ವಚನ 16 ವಚನಗಳಲ್ಲಿ ನೋಡುವಂತೆವರಾಗಿದ್ದೇವೆ. ಬುದ್ಧಿ ಹೇಳುವಿಕೆ, ವಿನಂತಿಸುವಿಕೆ ಮತ್ತು ಗದರಿಸುವಿಕೆಯೆಲ್ಲ ವಿಫಲವಾದಾಗ ಆತನು ಅವರಿಗೆ ಪರಲೋಕದ ಒಂದು ಅತ್ಯುತ್ತಮವಾದಂತಹ ಉಡುಗೊರೆಯನ್ನು ಕಳಿಸಿಕೊಟ್ಟನು. ಆ ಒಂದು ಉಡುಗೊರೆಯ ಮೂಲಕ ಪರಲೋಕದ ಎಲ್ಲ ಪ್ರೀತಿಯನ್ನು ಅವರ ಮೇಲೆ ಸುರಿಸಿದನು. ಪಶ್ಚಾತ್ತಾಪ ಪಡದ ನಗರಗಳನ್ನು ವಿನಂತಿಸಲು ಸ್ವತಃ ದೇವಕುಮಾರನೇ ಈ ಲೋಕಕ್ಕೆ ಬಂದನು. ಐಗುಪ್ತದಿಂದ ಬಂದಂತಹ ಒಳ್ಳೆಯ ದ್ರಾಕ್ಷ ಲತೆಯ ಬಳ್ಳಿಯಂತೆ ಇಸ್ರಾಯೇಲರನ್ನು ತಂದವನು ಕ್ರಿಸ್ತನೇ ಆಗಿದ್ದನು ಎಂಬುದಾಗಿ ಕೀರ್ತನೆ 80 ಅಧ್ಯಾಯ 8 ವಚನದಲ್ಲಿ ನಾವು ಓದುವಂತೆವರಾಗಿದ್ದೇವೆ. ಆತನು ಸ್ವತಃ ಕೈಯಿಂದ ಅನ್ಯರನ್ನು ಅವರ ಮಧ್ಯದಿಂದ ಹೊರಹಾಕಿದನು, ಅವರನ್ನು ಫಲವತ್ತಾದಂತಹ ಭೂಮಿಯಲ್ಲಿ ತಂದು ಇಟ್ಟನು, ಅವರ ಸುತ್ತ ಬೇಲಿಯೋಪಾದಿಯಲ್ಲಿ ಕಾಯ್ದು ಕಾಪಾಡಿದನು, ಅವರನ್ನು ಪೋಷಿಸಲು ತನ್ನ ಸೇವಕರನ್ನು ಕಳಿಸಿದನು. ತನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಯಿತು ಎಂದು ಯೆಶಾಯನ ಪ್ರವಾದನೆ ಗ್ರಂಥ 5 ಅಧ್ಯಾಯ 1-4 ತನಕ ನಾವು ಓದುವುದಾದರೆ ಆತನು ಆಶ್ಚರ್ಯದಿಂದ ಈ ಮಾತುಗಳನ್ನು ಹೇಳುವಂತೆವನಾಗಿದ್ದಾನೆ. ಆ ದ್ರಾಕ್ಷಿಯ ತೋಟ ಒಳ್ಳೆ ದ್ರಾಕ್ಷಿಯನ್ನು ತರಬೇಕು ಎಂದು ಆತನು ಎದುರು ನೋಡಿದಾಗ ಅದು ಕಾಡು ದ್ರಾಕ್ಷಿಯನ್ನು ತಂದಿತು. ಆದರೂ ಫಲ ಕಾಣುವ ಹಂಬಲದಿಂದ ಆತನು ತನ್ನ ದ್ರಾಕ್ಷೆ ತೋಟಕ್ಕೆ ವೈಯಕ್ತಿಕವಾಗಿ ಬಂದನು. ಹೀಗಾಗಿ ಆ ತೋಟ ನಾಶನದಿಂದ ರಕ್ಷಿಸಲ್ಪಟ್ಟಿತು. ಆತನು ಗಿಡದ ಸುತ್ತ ಹಗೆದನು, ಕುಡಿಗಳನ್ನು ಕತ್ತರಿಸಿದನು ಮತ್ತು ಪೋಷಿಸಿದನು. ಆತ ತಾನೇ ನೆಟ್ಟ ದ್ರಾಕ್ಷಿ ಗಿಡವನ್ನು ಉಳಿಸುವ ತನ್ನ ಪ್ರಯತ್ನದಲ್ಲಿ ಆಯಾಸಗೊಳ್ಳಲಿಲ್ಲ. ಎಂತಹ ಒಂದು ಅದ್ಭುತವಾದಂತಹ ವಿಚಾರ ಪ್ರಿಯ ಕೇಳುಗರೆ. 3 ವರ್ಷಗಳ ಕಾಲ ಬೆಳಕು ಮತ್ತು ಮೈಮೆಯ ಕರ್ತನು ತನ್ನ ಜನರ ನಡುವೆ ಅವರ ಬಾಳಿನಲ್ಲಿ ಆಸುವಕ್ಕಾಗಿದ್ದನು. ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣಮಾಡುತ್ತಾ ಸಂಚರಿಸಿದನು. ಸೆರೆಯವರಿಗೆ ಬಿಡುಗಡೆ ಕೊಡುತ್ತಾ, ಮಣಮುರಿದವರನ್ನ ಬಿಡಿಸಿ ಕಳಿಸುತ್ತಾ, ಕುರುಡರಿಗೆ ದೃಷ್ಟಿದಾನ ಮಾಡುತ್ತಾ, ಕುಂಟರನ್ನ ನಡೆಯುವಂತೆ ಮಾಡುತ್ತಾ, ಕಿವುಡರಿಗೆ ಕಿವಿ ಕೇಳುವಂತೆ ಮಾಡುತ್ತಾ, ಕುಷ್ಠ ರೋಗಿಗಳನ್ನು ಶುದ್ಧ ಮಾಡುತ್ತಾ, ಸತ್ತವರನ್ನ ಜೀವಂತವಾಗಿ ಎಬ್ಬಿಸುತ್ತಾ, ಬಡವರಿಗೆ ಸುವಾರ್ತೆ ಸಾರುತ್ತಾ ಭೂಮಿಯ ಮೇಲೆ ಸಂಚರಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯ ಅಪೊಸ್ತಲರ ಕೃತ್ಯಗಳು 10:38 ಲೂಕನು ಬರೆದ ಸುವಾರ್ತೆ 4:18 ಮತ್ತು ಮತ್ತಾಯನು ಬರೆದ ಸುವಾರ್ತೆ 11:5 ನಾವು ನೋಡಬಹುದಾಗಿದೆ. ಎಲ್ಲ ಕುಲ ಜಾತಿ ಭಾಷೆ ಜನಾಂಗದವರಿಗೆ ಭಿನ್ನ ಭೇದ ಮಾಡದೆ, ಎಲೇ ಕಷ್ಟಪಡುವವರೇ, ಒರೆ ಒತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬ ಕೃಪಾಪೋಷಿತ ಕರೆಯನ್ನು ಆತನು ಕೊಡುವವನಾಗಿದ್ದಾನೆ. ಇದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 11:28 ನಾವು ನೋಡಬಹುದಾಗಿದೆ. ಆತನು ಅವರ ವಿಷಯದಲ್ಲಿ ಉಪಕಾರಕ್ಕೆ ಅಪಕಾರವನ್ನು ಮಾಡದೆ, ನಾನು ಪ್ರೀತಿಸಿದ್ದಕ್ಕೆ ಪ್ರತಿಯಾಗಿ ನನ್ನನ್ನು ದ್ವೇಷಿಸುತ್ತಿದ್ದಾರೆ ಎಂಬುದಾಗಿ ಕೀರ್ತನೆ 109:5 ತಿಳಿಸುವಂತಾಗಿದೆ. ಆದರೂ ಸಹ ತನ್ನ ಕರುಣೆಯ ಸೇವಾ ಕಾರ್ಯವನ್ನು ಎಡೆಬಿಡದೆ ಅವರ ಮಧ್ಯದಲ್ಲಿ ಕ್ರಿಸ್ತನು ಮುಂದುವರಿಸಿದನು. ಆತನ ಕೃಪೆಯನ್ನು ಅರಸಿ ಬಂದವರನ್ನು ಆತನು ಎಂದೂ ದೂರ ಮಾಡಲಿಲ್ಲ. ಆತನೊಬ್ಬ ಮನೆಯಿಲ್ಲದ ಅಲೆಮಾರಿ ದೋಷಣೆ ಮತ್ತು ಕಡುಬಡತನದ ಆತನ ದೈನಂದಿನ ಸ್ಥಿತಿ ಜನರ ಅಗತ್ಯತೆಯನ್ನು ಪೂರೈಸಲು ಮತ್ತು ಜನರ ಕಷ್ಟಗಳನ್ನು ಕಡಿಮೆ ಮಾಡಲು ದೇವರು ನೀಡುವ ಜೀವನದ ಉಡುಗೊರೆಯನ್ನು ಸ್ವೀಕರಿಸುವಂತೆ ಅವರಲ್ಲಿ ಬೇಡಿಕೊಳ್ಳಲು ಬದುಕಿದನು. ಆತನ ಅಲೆಗಳುಪಾದಿಯ ಕರುಣೆ ಅದರ ಹಠಮಾರಿ ಹೃದಯಗಳಿಂದ ಹಿಮ್ಮೆಟ್ಟಿಟ್ಟಲ್ಪಟ್ಟರೂ ಸಹ ವರ್ಣಿಸಲಸಾಧ್ಯವಾದ ಪ್ರೀತಿಯ ಬಲವಾದಂಥ ಕರುಣೆಯ ಅಲೆಗಳು ಅವರ ಬಳಿಗೆ ಬರುತ್ತಿದ್ದವು. ಆದರೆ ಇಸ್ರಾಯೇಲ್ ತನ್ನ ಆಪ್ತ ಸ್ನೇಹಿತ ಮತ್ತು ಏಕೈಕ ಸಹಾಯಕನಿಂದ ದೂರ ಸರಿದಿದ್ದರು. ಆತನ ಪ್ರೀತಿಯ ಮನವಿಗಳು ತಿರಸ್ಕರಿಸಲ್ಪಟ್ಟವು. ಆತನ ಸಲಹೆಗಳು ತಾತ್ಸಾರಕ್ಕೊಳಗಾದವು. ಆತನ ಎಚ್ಚರಿಕೆಯ ಮಾತುಗಳು ಅಪಹಾಸ್ಯ ಮಾಡಲ್ಪಟ್ಟವು. ಭರವಸೆ ಮತ್ತು ಕ್ಷಮಾಪಣೆಯ ಸಮಯವು ವೇಗವಾಗಿ ಹಾದುಹೋಗುತ್ತಿತ್ತು. ದೇವರ ದೀರ್ಘಕಾಲದ ಕೋಪದ ಬಟ್ಟಲು ಬಹುತೇಕ ತುಂಬಿತ್ತು. ಯುಗ ಯುಗಗಳಿಂದಲೂ ಒಟ್ಟುಗೂಡುತ್ತಿದ್ದಂತಹ ಧರ್ಮಭ್ರಷ್ಟತೆ ಮತ್ತು ಬಂಡಾಯದ ಮೋಡ ಈಗ ದುಃಖದಿಂದ ಕಪ್ಪಾಯಿತು. ತಪ್ಪಿಗಸ್ತ ಜನರ ಮೇಲೆ ಸಿಡಿಲಿತು ಮತ್ತು ಶೀಘ್ರದಲ್ಲಿ ಆಕ್ರಮಣ ಮಾಡಲಿರುವ ದುರಂತದಿಂದ ಅವರನ್ನು ರಕ್ಷಿಸಬಲ್ಲವನು ಯಾರು? ಅವಮಾನಿಸಿ, ನಿಂದಿಸಿ ಮತ್ತು ತಿರಸ್ಕರಿಸಿ ಶೀಘ್ರದಲ್ಲೇ ಆತನನ್ನು ಸಿಲುಬಿಗೇರಿಸುವ ಹುನ್ನಾರದಲ್ಲಿದ್ದರು. ಕ್ರಿಸ್ತನು ಕಲ್ವಾರಿ ಸಿಲುಬೆಯ ಮೇಲೆ ತೂಗು ಹಾಕಲ್ಪಡಬೇಕಾದಾಗ ದೇವರಿಂದ ಮುಚ್ಚಿಸಲ್ಪಟ್ಟಂತಹ ಮತ್ತು ಆಶೀರ್ವದಿಸಲ್ಪಟ್ಟಂತಹ ಒಂದು ಜನಾಂಗವಾದ ಇಸ್ರಾಯೇಲಿನ ದಿನ ಕೊನೆಗೊಂಡಿತು. ಒಂದೇ ಒಂದು ಆತ್ಮದ ನಷ್ಟ ಸಹ ಪ್ರಪಂಚದ ಎಲ್ಲಾ ಲಾಭಗಳನ್ನು ಮತ್ತು ಸಂಪತ್ತುಗಳನ್ನು ಮೀರಿಸುವ ಘೋರ ದುರಂತವಾಗಿದೆ. ಆದರೆ ಕ್ರಿಸ್ತನು ಯೆರೂಸಲೇಮಿನ ಕಡೆ ನೋಡುತ್ತಿದ್ದಂತೆ ಇಡೀ ನಗರದ ಮತ್ತು ಇಡೀ ಒಂದು ಜನಾಂಗದ ವಿನಾಶವು ಆತನ ಕಣ್ಣ ಮುಂದೆ ಮೂಡಿಬಂದಿತು. ಒಂದು ಕಾಲಕ್ಕೆ ದೇವರಿಂದ ಹಾರಿಸಲ್ಪಟ್ಟಂತಹ ಆ ಒಂದು ಪಟ್ಟಣ ಮತ್ತು ಆ ಒಂದು ಜನಾಂಗ ಆತನ ವಿಶೇಷವಾದ ನಿಧಿ ನಿಕ್ಷೇಪವಾಗಿತ್ತು. ಹೌದು ಪ್ರಿಯ ಕೇಳುಗರೆ, ಈ ರೀತಿಯಾದಂತಹ ಯೆರೂಸಲೇಮ್ ಪಟ್ಟಣದ ವರ್ಣನೆಯನ್ನು ನಾವು ಮೊದಲು ನೋಡುವಂತವರಾಗಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇದರ ಮುಂದುವರಿದ ಭಾಗವಾಗಿ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು. ಹೌದು ದೇವ, ಯೆರೂಸಲೇಮಿನ ಸಮಾಧಾನಕ್ಕಾಗಿ ನೀನು ಬಂದೆ ಸ್ವಾಮಿ. ನಿನ್ನ ಮಕ್ಕಳನ್ನು ನೀನು ಪ್ರೀತಿಸಿದೆ, ಆದರೆ ನಿನ್ನ ಮಕ್ಕಳು ನಿನ್ನ ಪ್ರೀತಿಯನ್ನು ಅರಿತುಕೊಳ್ಳದೆ ನಿನ್ನನ್ನು ನಿಂದಿಸಿ ಹಿಂಸೆ ಪಡಿಸಿ ಸಿಲುಬೆಗೆ ಹಾಕಿದರು. ಆದರೆ ನಿನ್ನ ಜನಗಳು ನಿನ್ನನ್ನು ತಿಳಿದುಕೊಳ್ಳದೆ ಹೋದ ಕಾರಣದಿಂದ ಆ ಪಟ್ಟಣ ನಾಶವಾಯಿತು ಸ್ವಾಮಿ. ಅದೇ ರೀತಿಯಾಗಿ ನಿನ್ನ ಪ್ರೀತಿಯನ್ನು ಇಂದು ಎಷ್ಟೋ ಜನ ಅರಿತುಕೊಳ್ಳದೆ ನಾಶವಾಗುತ್ತಿದ್ದಾರೆ. ಅವರಿಗೆ ನೀನು ಇನ್ನೂ ಕರುಣೆಯನ್ನು ತೋರಿಸಿ ನಿನ್ನ ಪ್ರೀತಿಯನ್ನು ತಿಳಿದುಕೊಂಡು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಬರುವಾಗೆ ಸಹಾಯ ಮಾಡು. ಯೆರೂಸಲೇಮಿನ ಸತ್ಯವನ್ನು ಕೇಳುವಂತಹ ಓದುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಕಾರ್ಯವನ್ನು ಮಾಡಿ ಈ ಮಹಾ ಹೋರಾಟದಲ್ಲಿ ಹೇಗೆ ಜಯ ಹೊಂದಬೇಕೆಂಬುದಾಗಿ ನೀನು ಅವರನ್ನು ಮುನ್ನಡೆಸು. ಈ ಸಂದೇಶ ಆಶೀರ್ವಾದದಾಯಕ ಆಗಿರುವ ಹಾಗೆ ನೀನೇ ಆಶೀರ್ವದಿಸಿ ನಡೆಸೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಲೋಕವೆ ನೀನು ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ಲೋಕವೆ ನೀನು ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜವೇ ನನ್ನ ತಾಣ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜವೇ ನನ್ನ ತಾಣ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂತ ಯೇಸುವಿಗೆ.